வந்தியம். நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரையே. பரம பவித்திரவாத ஸ்ரீமன் மகாபாரதத்தில் யாவ ரீதியாகி பாண்டவரு அத்தியந்த அபூர்வ ரீதியில் அரகின மனையில் வந்து ஹிடிம்பாவனத்தில் ಭೀಮ ಹಿಡಿಂಬೆಯರ ಕಲ್ಯಾಣ ನಡೆದು ಅಲ್ಲಿ ಘಟೋತ್ಕಜ ಹುಟ್ಟಿ ಮುಂದೆ ಏಕಚಕ್ರ ನಗರದಲ್ಲಿ 6 ತಿಂಗಳುಗಳ ಕಾಲ ವಾಸವನ್ನು ಮಾಡಿ ಅಲ್ಲಿ ಕೋಟ್ಯಂತರ ವರ್ಷಗಳಿಂದ ಆ ಪಟ್ಟಣಕ್ಕೆ ಮೃತ್ಯುಪ್ರಾಯನಾಗಿದ್ದಂತಹ ಬಕಾಸುರನನ್ನು ಶ್ರೀ ಭೀಮಸೇನ ದೇವರು ಅತ್ಯಂತ ಲೀಲಾಜಾಲವಾಗಿ ಸಂಹಾರ ಮಾಡಿದರು ಅನ್ನೋ ಕಥೆಯನ್ನು ನೋಡಿದ್ದೇವೆ. ಬಕವಧೆ ಭೀಮಸೇನ ಅವತಾರ ಕಾರ್ಯದಲ್ಲಿ ಅತ್ಯಂತ ಮುಖ್ಯವಾಗಿರತಕ್ಕಂಥ ಒಂದು ಘಟ್ಟ. ಇಂಥ ರಾಕ್ಷಸರ ಕಥೆಗಳನ್ನೆಲ್ಲ ಕೇಳ್ತಾ ಹೊರಟಾಗ ಶ್ರೀಕೃಷ್ಣ ಭೀಮರ ಅವತಾರವಾಗದಿದ್ದರೆ ಇಡೀ ಲೋಕಕ್ಕೆ ಎಷ್ಟು ಅನರ್ಥವಾಗ್ತಿತ್ತು ಅಂತ ಹೇಳೋದಕ್ಕೆ ಒಳ್ಳೆಯ ನಮಗೆ ದೃಷ್ಟಾಂತ ಸಿಕ್ಕುತ್ತೆ. ಭಗವಂತ ಅದನ್ನೇ ಗೀತೆಯಲ್ಲಿ ಹೇಳಬೇಕಾದ್ರೆ ಯದಾ ಯದಾಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ. ಯಾವಾಗ ಧರ್ಮಕ್ಕೆ ಗ್ಲಾನಿಯಾಗಿ ಅಧರ್ಮಕ್ಕೆ ಉನ್ನಾಹ ಉಂಟಾಗುತ್ತೋ ಆಗ ನಾನು ಅವತಾರ ಮಾಡ್ತೇನೆ ಅಂತೇನು ಹೇಳಿದ್ದ. ಅದಕ್ಕಿಂತ ರಾಕ್ಷಸರ ಕಥೆ ಕೇಳಿದಾಗ ಅವರ ಅವಶ್ಯಕತೆ ಎಷ್ಟು ಅಂತ ನಮಗೆ ಅರ್ಥವಾಗುತ್ತೆ. ಕತ್ತಲೆ ನಿವಾರಣೆಗೆ ಬೆಳಕು ಹೇಗೋ ಇದು ದುಷ್ಟರ ನಾಶಕ್ಕೆ ಹರಿವಾಯುಗಳ ಅವತಾರ ಅನ್ನೋದು ಅತ್ಯಂತ ಅನಿವಾರ್ಯ. ಅದು ನಡೀತಾ ಇದೆ. ಪ್ರಕಾಶರಣ ವಧೆಯನ್ನು ಮಾಡಿದ್ದು ಎಷ್ಟು ಮುಖ್ಯನೋ ಅದರಷ್ಟೇ ಲೀಲಾಜಾಲವಾಗಿ ಮಾಡಿದ್ದು ಅಷ್ಟೇ ಮುಖ್ಯವಾದ ವಿಚಾರ. ಆತಂಕ ಇಲ್ಲ, ಶಸ್ತ್ರ ಇಲ್ಲ, ಅಸ್ತ್ರ ಇಲ್ಲ, ಏನೂ ಇಲ್ಲ. ಭೀಮನ ಕಾರ್ಯಗಳಲ್ಲಿ ಎದ್ದು ಕಾಣತಕ್ಕಂಥ ಅಂಶ ಇದೆ. ಶಸ್ತ್ರಾಸ್ತ್ರಗಳ ಪ್ರಯೋಗವಿಲ್ಲದೇನೆ ಅಂಥ ಮಹಾಭಯಂಕರ ರಾಕ್ಷಸರನ್ನ ಸಂಹಾರ ಮಾಡತಕ್ಕಂಥ ಕೌಶಲ. ಇದನ್ನು ಅರ್ಥ ಮಾಡಿಕೊಂಡು ಅದರ ಸ್ವಾರಸ್ಯ ಏನಂತ ತಿಳಿಯುತ್ತೆ. ಇಂಥದ್ದೇ ಪ್ರಸಂಗದೊಳಗೆ ಈ ಭಾಸ ಮೊದಲಾದ ನಾಟಕಕಾರರೆಲ್ಲ ಇಂಥ ಸನ್ನಿವೇಶಗಳನ್ನು ಬೇರೆ ರೀತಿಯಲ್ಲಿ ತಮ್ಮ ಕಲ್ಪನೆಗಳಿಗೆ ಉಪಯೋಗ ಮಾಡಿಕೊಂಡಿದ್ದಾರೆ. ಮಧ್ಯಮ ವ್ಯಾಯೋಗ ಅಂತಕ್ಕಂಥ ಒಂದು ನಾಟಕದಲ್ಲಿ ಭಾಸ ಈ ಕಥೆಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಉಪಯೋಗಿಸಿಕೊಂಡು ಬಿಟ್ಟು ರಾಕ್ಷಸನ ಹತ್ತಿರ ಯಾರೋ ಬ್ರಾಹ್ಮಣರು ಮಧ್ಯೆ ಹೋಗ್ತಾ ಇರ್ತಾರೆ ಕಾಡು. ಆ ಕಾಡಿನಲ್ಲಿ ಘಟೋತ್ಕಚ ಬಂದು ಆ ಬ್ರಾಹ್ಮಣ ದಂಪತಿಗಳನ್ನು ಅವರ 3 ಮಕ್ಕಳನ್ನು ಹಿಡಿದು ಒಬ್ಬರು ಆಹಾರ ಸಿಗಲೇಬೇಕು ಅಂತ ಕೇಳಿ ಯಾರು ಒಬ್ಬರು ಆಹಾರ ಸಿಗಬೇಕು. ಈಗ ಬಕಾಸುರನ ಕಥೆಯ ಪ್ರೇರಣೆ ಪಡೆಯೋದು ಇಷ್ಟರಲ್ಲಿ ಒಬ್ಬರು ಬೇಕು. ನನ್ನ ತಾಯಿ ಹಿಡಿಂಬೆ ಒಂದು ವ್ರತ ಮಾಡಿದ್ದಾಳೆ, ಅದು ನಾಳೆ ಪಾರಣೆ, ಪಾರಣೆಗೊಬ್ಬ ಮನುಷ್ಯ ಬೇಕು. ಎಂಥ ವ್ರತ ಇರಬೇಕು ಲೆಕ್ಕ ಹಾಕಿ? ಪಾರಣೆಗೊಂದು ವ್ರತ, ಹಾಗೊಬ್ಬ ಮನುಷ್ಯ ಬೇಕು. ಅಂಥ ವ್ರತ ನನ್ನ ತಾಯಿ ಮಾಡಿದ್ದಾಳೆ, ಅದಕ್ಕೊಬ್ಬ ನಿಮ್ಮಲ್ಲಿ ಒಬ್ರು ಬೇಕು, ಯಾರು ಬರ್ತೀರಿ ಅಂತ ಕೇಳಿದಾಗ ತಂದೆ ತಾಯಿಗಳು ಇದೇ ಪ್ರಸಂಗ ಇದೇ ರೀತಿ ಯೋಚನೆ ನಡೆಯುತ್ತಾಗ ಅಲ್ಲಿ ಒಂದು ಗಂಡು ಒಂದು ಹೆಣ್ಣು ತಂದೆ ತಾಯಿ ಆದರೆ ಇಲ್ಲಿ ತಂದೆ ತಾಯಿಗಳು 3 ಜನ ಗಂಡು ಮಕ್ಕಳು. ಆಗ ತಂದೆ ತಾಯಿಗಳನ್ನು ಕಳಿಸಕ್ಕೆ ಮಕ್ಕಳು ಇಷ್ಟಪಡೋದಿಲ್ಲ. ಆಗ ತಂದೆ ದೊಡ್ಡ ಮಗನ ನಾನು ಕಳಿಸೋದಿಲ್ಲ ಅಂತ ಹೇಳುತ್ತಾನೆ, ತಾಯಿ ಚಿಕ್ಕವನ ನಾನು ಕಳಿಸೋದಿಲ್ಲ ಅಂತ ಹೇಳ್ತಾಳೆ. ಶುನಸ್ಯಪ್ಪನ ಕಥೆ ಇದ್ದ ಹಾಗೆ ಮಧ್ಯದವನ ಏನ್ ಮಾಡ್ತೇನೆ, ಹಾಗಿದ್ರೆ ನಾನು ಹೋಗ್ತೇನೆ ಅಂತ ಒಪ್ಕೋತಾನೆ. ಆಗ ಘಟೋತ್ಕಜನ ಒಪ್ಕೊಂಡಂತೆ. ಆಗ ಅವನು ಅಂತ್ಯಕಾಲ ನನಗೆ ಬಂದಿದೆ, ಸ್ವಲ್ಪ ನಾನು ಹೋಗಿ ನನ್ನ ಕರ್ತವ್ಯ ಪೂರೈಸಿ ಬರ್ತೇನೆ, ಸ್ವಲ್ಪ ಜಲಪಾನ ಮಾಡಿ ಬರ್ತೇನೆ, ಅವಕಾಶ ಕೊಡುವುದು ಘಟೋತ್ಕಜನ ಕೇಳುತ್ತಾನೆ. ಅವನಾಗಲಿ ಅಂತ ಒಪ್ತಾನೆ. ಆಗ ಅವನು ಹೋಗಿ ಸತ್ತಿರದಲ್ಲಿ ಒಂದು ಸರೋವರ ಅಲ್ಲಿ ಹೋಗಿರ್ತಾನೆ. ಅವನು ಬರೋ ಸ್ವಲ್ಪ ತಡ ಆಗತ್ತೆ. ಆ ಸಮಯಕ್ಕೆ ಘಟೋತ್ಕಜ ಜೋರಾಗಿ ಕೂಗ್ತಾನೆ, ಏನು ನಿಮ್ಮ ಮಗನ ಹೆಸರೇಳಿ ಕರಿತೇನೆ ಅಂತ ಹೇಳಿದ್ದೆ, ಮಗನ ಹೆಸರೇಳಿ ಎಷ್ಟೊತ್ತಾಗ್ತಾ ಇದೆ, ಪಾದ ವಿಳಂಬ ಆಗತ್ತೆ ಅಂತ ಹೇಳಿದರೆ ಅವರು ಹಾಗೆಲ್ಲ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ನೀನು ಕರಿತಿರೋದು ಕೊಲ್ಲೋದಕ್ಕೋಸ್ಕರ, ನನ್ನ ಮಗನ ಹೆಸರನ್ನ ಹೇಳಿ ನಾವಾಗಿ ಆಹುತಿ ಕೊಡಬೇಕಾ? ಸಾಧ್ಯ ಇಲ್ಲ, ನಾನು ಹೇಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆಯ್ತು, ನಾನೇ ಊಹೆ ಮಾಡ್ತೇನೆ ಅಂತೇಳಿ, ನಾನೇ ಊಹೆ ಮಾಡ್ತೇನೆ ಹೆಸರನ್ನ. ಅವನು ದೊಡ್ಡವನಲ್ಲ, ಕೊನೆಯವನೂ ಅಲ್ಲ, ಮಧ್ಯಮ. ಅದಕ್ಕೆ ಮಧ್ಯಮ ಅಂತ ಕರಿತೇನೆ ಅಂತ ಹೇಳಿಬಿಟ್ಟು ಮಧ್ಯಮ ಅಂತ ಕೂಗ್ತಾನೆ ಮಧ್ಯಮ. ಆಗ ಭೀಮಸೇನ ಅಲ್ಲಿಗೆ ಬರ್ತಾನೆ. ಮಧ್ಯಮ ಅಂತ ಕೂಗುತ್ತೆ, ಯಾರು ನನ್ನ ಕರಿತಿರೋದು ಅಂತ ಭೀಮಸೇನ ಬರ್ತಾನೆ. ಇಲ್ಲಿ ಮಧ್ಯಮ ಅಂತ ಯಾತಕ್ಕೆ ಹೆಸರಿಟ್ಟ ಭಾಸ ಅಂತೇಳಿ ಯಾರಿಗೆ ಅರ್ಥ? ಮಧ್ಯಮ ವ್ಯಾಯೋಗ ಅಂತಾನೆ ಹೆಸರು, ಯಾತಕ್ಕೆ ಹೆಸರಿಟ್ಟ ಅಂತ ಗೊತ್ತಾಗೋದಿಲ್ಲ. ಆದರೆ ಉಪನಿಷತ್ತುಗಳಲ್ಲಿ ವಾಯುದೇವರಿಗೆ ಮಧ್ಯಮ ಅಂತ ಹೆಸರಿ. ಅಯಂ ವಾವ ಶಿಶು ಮಧ್ಯಮ ಪ್ರಾಣ, ಉಪನಿಷತ್ತಿನಲ್ಲಿ ವಾಯುದೇವರನ್ನ ಮಧ್ಯಮ ಅಂತ ಕರೆದಿದ್ದಾನೆ ಭಾಸ. ಆ ಉಪನಿಷತ್ತಿನ ಪ್ರಭಾವದಿಂದ ಹೆಸರನ್ನು ಹಾಗಿಟ್ಟಿದ್ದಾನೆ. ಆದರೆ ಇವತ್ತು ಆ ನಾಟಕ ವಿಮರ್ಶೆ ಮಾಡತಕ್ಕಂಥ ಯಾವ ಸಂಸ್ಕೃತ ವಿದ್ವಾಂಸರಿಗೆ ಉಪನಿಷತ್ತಿನ ಪರಿಚಯ ಇಲ್ಲದೆ ಇದ್ದವರಿಗೆ, ವಾಯುತತ್ವದ ಪರಿಚಯ ಇಲ್ಲದೆ ಇದ್ದವರಿಗೆ ಅದು ಸ್ವಾರಸ್ಯ ಅರ್ಥವಾಗಿಲ್ಲ. ಇನ್ನೂ ಡಿಸ್ಕಷನ್ ಮಾಡ್ತಾನೆ ಇರ್ತಾರೆ, ಯಾಕೆ ಮಧ್ಯವಾಯೋಗ ಅಂತ ಹೆಸರಿಟ್ಟ ಅಂತ ಹೇಳಿಬಿಟ್ಟು ಬರ್ತಾನಾಗ ಆಗ ಹೇಳ್ತಾನೆ, ನಾನು ಕರೆದಿದ್ದಾರೋ ನೀನು ಬಂದ್ಬಿಟ್ಟಿಯಲ್ಲ ಅಂತ ಕೇಳ್ತಾನೆ. ನಾನೇ ಮಧ್ಯಮ ಅಂದ್ರೆ ಅಂತ ಹೇಳಿದ್ರು. ನಾನೇ ಮಧ್ಯಮ ಅಂದ್ರೆ ಅದ್ಯಾಗೆ ನೀನು ಮಧ್ಯಮ ಅಂತ ಹೇಳ್ತಾರೆ. ಆಯ್ತು ಬಿಡು, ಈಗ ನನ್ನ ಹಿಂದೆ ಅವನು ಬೇಕಾಗಿದೆ ಅಂದ್ರೆ ಅವನು ಬೇಕಾಗಿಲ್ಲ, ನಾನು ಬರ್ತೇನೆ ನಡಿ ಅಂತ ಹೇಳಿದ್ರು. ನಾನು ಬರ್ತೇನೆ ಹೋಗೋಣ. ನೀನ್ಯಾಕೆ ಬರ್ತೀಯ ಅಂತ ಕೇಳಿದ್ರೆ ಆಪತ್ನಲ್ಲಿರ್ತಕ್ಕಂಥವ್ರನ್ನ ಕಾಪಾಡ್ದಾನ ವ್ರತ, ಒಬ್ಬ ಬ್ರಾಹ್ಮಣ ತಂದೆ ಉಡಿಸ್ತೇನೆ ನಾನೀಗ, ಅದಕ್ಕೆ ನಾನು ಬರ್ತೇನೆ ನಡಿ ಅಂತ ಹೇಳಿದ ತಕ್ಷಣ ಆಗವನು ಆಯ್ತು ಹೋಗೋಣ ಬಾ ಅಂತ ಕರೆದನಂತೆ. ಹೋಗೋಣ ಬಾ, ಕರೆದ ತಕ್ಷಣ ಹಾಗೆಲ್ಲ ಬರೋದಿಲ್ಲ, ನಾನು ಕ್ಷತ್ರಿಯ, ಇನ್ನೊಬ್ರು ಹಿಂದೆ ಹೋಗಿ ನನಗೆ ಗೊತ್ತಿಲ್ಲ, ಮತ್ತೆ ಬರ್ತೀನಿ ಅಂತ ಹೇಳಿದೆಯಲ್ಲ ಅಂದ್ರೆ ನೀನು ಯುದ್ಧ ಮಾಡಿ ಗೆದ್ದು ಕರ್ಕೊಂಡು ಹೋಗ್ಬೇಕೇ ಹೊರತು ಹಾಗೆಲ್ಲ ಸುಮ್ಮನೆ ಬರೋದಿಲ್ಲ ಅಂತ ಹೇಳಿದನಂತೆ. ಕ್ಷತ್ರಿಯ ಧರ್ಮ ಅಲ್ಲ ಅದು. ಓ ಆಗ ನಿನ್ನ ಅಹಂಕಾರ ಸರಿ, ಹಾಗಿದ್ರೆ ಇಲ್ಲಿ ಘಟೋತ್ಕಜ ಭೀಮಸೇನ ಮಗ ಭಾಸ ಹೇಗೆ ಸೃಷ್ಟಿ ಮಾಡಿದ್ದಾನೆ ಅಂತ ಕೇಳಿದ್ರೆ ಕಲ್ಲಿ ಆ ಪ್ರಸಂಗವನ್ನ, ಘಟೋತ್ಕಜನಿಗೆ ಭೀಮನ ಪರಿಚಯ ಇಲ್ಲ, ತಂದೆ ಭೀಮ ಅಂತ ಗೊತ್ತು ಎಂದು ನೋಡಿಲ್ವನು, ತುಂಬಾ ದಿವಸ ಆಗುವುದೇ ನೋಡಿಲ್ಲ. ಭೀಮನಿಗೆ ಮಗ ಘಟೋತ್ಕಜ ಅಂತ ಗೊತ್ತು, ಮತ್ತು ಭೀಮ ಅಲ್ಲೂ ಪೂರ್ಣ ಪ್ರಜ್ಞೆ, ಅದು ಭಾರಿ ವಿಷಯ, ಕಥೆಯಲ್ಲೂ ಕೂಡ ಬದಲಾಯಿಸಿಲ್ಲ. ಭೀಮನಿಗೆ ಘಟೋತ್ಕಜ ಯಾರು ಅಂತ ಗೊತ್ತು, ಘಟೋತ್ಕಜನಿಗೆ ಭೀಮ ತನ್ನ ತಂದೆ, ಆದ್ರೆ ಈತೆ ತನ್ನ ತಂದೆ ಅಂತ ಗೊತ್ತಿಲ್ಲ. ಎಲ್ಲೋ ಏನೇನೋ ಮಾತಾಡ್ತೀಯಲ್ಲ, ನೀನು ಸೋಲಿಸಿ ಕರ್ಕೊಂಡು ಹೋಗ್ಬೇಕ. ಆಯ್ತು, ಯುದ್ಧಕ್ಕೆ ತಯಾರಾಗು ಅಂತ ಹೇಳಿದ್ರು. ಯುದ್ಧಕ್ಕೆ ತಯಾರಾಗಿ ಹೋಗೋಣ ಅಂತ ಹೇಳಿದ ತಕ್ಷಣ ಓ ತಯಾರಾಗ್ತೇನೆ ಅಂತ ಹೇಳಿದ್ದಾನೆ. ಘಟೋತ್ಕಜ ಆಗ ಸುತ್ತ ಇದ್ದ ಒಂದು ದೊಡ್ಡ ಪರ್ವತದ ತುದಿಯನ್ನು ಮುಡ್ಕೊಂಡ್ಬಿಟ್ಟು ಕೈ ಹಿಡ್ಕೋತಾನೆ. ಅವ್ರು ರಾಕ್ಷಸತ ಯುದ್ಧ ಮಾಡೋದಕ್ಕೆ ಯುದ್ಧ ಮಾಡೋಕ್ಕೆ ತಯಾರಾಗಿದ್ಕೊಂಡು, ಏನಯ್ಯ ತಯಾರಾದೆ ಅಂತ ಕೇಳ್ತಾನೆ. ಓ ತಯಾರಾಗಿದ್ದೇನೆ ಅಂತ ಭೀಮ ಹೇಳುತ್ತಾನೆ. ಅದೇನ್ ತಯಾರಾಗಿದ್ದಿ, ಬರಿಕೆಯಲ್ಲಿ ನಿಂತಿದ್ದೀಯಾ, ಇದೇನ್ ತಯಾರಾಗಿದ್ದಿ ಅಂತ ಕೇಳುತ್ತಾನೆ. ಆಗ ಭೀಮಸೇನ ಹೇಳಿದ ಅಂತ ಭಾಸ ಬರೀತಾನೆ, ನಾನು ತಯಾರಾಗೋದಂದ್ರೆ ಇಷ್ಟೇ ಅಂತ ಹೇಳಿದರಂತೆ. ತಯಾರಾಗೋದಂದ್ರೆ ಇಷ್ಟೇ, ನನಗೆ ಬೇರೆ ಅಸ್ತ್ರಶಸ್ತ್ರಗಳು ಬೇಕಿಲ್ಲ. ಅಯಂತು ಮೇ ಮಧ್ಯಮೋ ಬಾಹು ಆಯುಧಂ ಸಹಜಂ ಮಮ, ಅಯಂತು ಮೇ ದಕ್ಷಿಣೋ ಬಾಹು ಆಯುಧಂ ಸಹಜಂ ಮಮ, ನನ್ನ ಕೈ ಇದೆ ನೋಡು, ಇದೇ ನನ್ನ ಆಯುಧ ಅಂತ ಹೇಳಿದ್ರೆ, ನನ್ನ ನ್ಯಾಚುರಲ್ ವೆಪನ್ ಆಯುಧಂ ಸಹಜಂ ಮಮ. ಈ ಮಾತು ಕೇಳುತ್ತಲ್ಲೇ ಘಟೋತ್ಕಜನಿಗೆ ಭಾರಿ ಸಿಟ್ಟು ಬಂತಂತೆ. ಎಲ್ಲ ಈ ಮಾತಾಡ್ತೀಯಲ್ಲ, ನಿನಗೆ ಏನಾದ್ರು ಬುದ್ಧಿಗಿದ್ದಿ ಇದೆಯಾ, ಈ ಮಾತನ್ನ ಆಡೋ ಹಕ್ಕು ಯಾರಿಗಿದೆ ಗೊತ್ತಾ, ನಮ್ಮಪ್ಪ ಭೀಮಸೇನೆ ಮಾತ್ರ ಇದೆ ಅಂತ ಹೇಳಿದ್ರೆ. ನಮ್ಮಪ್ಪ ಯುಕ್ತಮೇತ ಪಿತು ಭೀಮಸೇನಸ್ಯ, ಇನ್ಯಾರಿಗೂ ಶಕ್ತಿ ಇಲ್ಲ, ನಾನು ಏನ್ ತಿಳ್ಕೊಂಡ್ಬಿಟ್ಟಿದ್ದೆ, ನೀನೀಗ ನನ್ನ ಬುದ್ಧಿ ಕಲಿಸಿಬಿಡ್ತೇನೆ ತಡೆ ಅಂತ ಹೇಳುತ್ತಾನೆ. ಅಂದ್ರೆ ಇದರಲ್ಲಿ ಭಾಸನ ಕಾಲಕ್ಕೆ ಎಷ್ಟು ಪ್ರಸಿದ್ಧಿ ಇತ್ತು ಅಂದ್ರೆ ಅಸಹಾಯ ಶೂರ, ಶಸ್ತ್ರಾಸ್ತ್ರಗಳ ಸಹಕಾರವೇ ಇಲ್ಲದೇನೆ ಲೀಲಾಜಾಲವಾಗಿ ಎಂಥ ಯುದ್ಧವನ್ನು ಗೆಲ್ಲಬೇಕಾದ ವ್ಯಕ್ತಿ ಅಂದ್ರೆ ಭೀಮಸೇನ ಮಾತ್ರ ಅನ್ನೋದಕ್ಕೆ ಒಳ್ಳೆ ದೃಷ್ಟಾಂತ. ಆಗ ಅವನು ಎಷ್ಟು ಕಷ್ಟಪಟ್ಟರು ಭೀಮನ ಏನು ಮಾಡೋಕ್ಕಾಗೋದೇ ಇಲ್ಲ, ಭಾರಿ ಆಶ್ಚರ್ಯವಾಗಿ ಹೋಗುತ್ತೆ. ಕೊನೆಗೂ ಕೂಡ ನಿನ್ನ ಕೈ ಸೋಲಕ್ಕೆ ಗೆಲ್ಲಕ್ಕಾಗಲಿಲ್ಲ ನಿನಗೆ, ಹೋಗೋಣ ಹೇಳಿ ನಾನೇ ಬರ್ತೇನೆ ಅಂತ ಹೇಳಿದೆ, ನಿನ್ನ ಕೈಲಿ ಆಗೋದಿಲ್ವಲ್ಲ, ಸೋತೆ ಅಂತ ಒಪ್ಪಿಗೆ ಬರ್ತೇನೆ ಅಂತ ಹೇಳುತ್ತಾನೆ. ಆಯ್ತು ಅಂತ ಕರ್ಕೊಂಡೋಗಿ ನೋಡಿದರೆ ಹಿಡಿಂಬೆ ನೋಡ್ತಾಳೆ, ಯಾರನ್ನ ಕರ್ಕೊಂಡ್ಬಂದಿ ನೀನು ಅಂತ ಕೇಳ್ತಾಳೆ. ಇಗೋ ನಿನ್ನ ಪಾಲನೆ ಕರ್ಕೊಂಡ್ಬಂದಿದ್ದೀನಿ ಅಂತ ಹೇಳ್ತಾನೆ. ಹುಚ್ಚ ಯಾರು ಗೊತ್ತಾ ಇವನು, ನಮ್ಮೆಲ್ಲರ ದೇವರು ಅಂತ ಹೇಳಿದ್ರಂತೆ. ಯಾರು ಅಂದ್ರೆ ನನ್ನ ಗಂಡ ಭೀಮಸೇನ ಈತರೆ ಅಂತ ಹೇಳಿದಾಗ ಅವನು ಭಾರಿ ಆಶ್ಚರ್ಯವಾಗುತ್ತೆ. ಘಟೋತ್ಕಜನಿಗೆ ಅದು ಸೃಷ್ಟಿ, ಒಂದು ಕಥೆ ಅಷ್ಟೇನೆ. ಅವನು ಬಕಾಸರ ವಧೆ, ಹಿಡಿಂಬಾಸರ ವಧೆ, ಚುನಶೇಪನ ಕಥೆ ಎಲ್ಲವನ್ನು ಜೋಡಿಸಿಬಿಟ್ಟು ಅವನು ತಂದೆ ಆದ ಕಲ್ಪನೆ ಮಾಡಿ, ಆ ಕಲ್ಪನೆಯಲ್ಲಿ ಎಷ್ಟೆಷ್ಟು ತಿರುವು ತಂದರೂ ಕೂಡ ಒಂದು ಮುಖ್ಯವಾದ ವಿಷಯ ಮರ್ತಿಲ್ಲ, ಭೀಮಸೇನನ್ನ ಭಾರಿ ವರ್ಣನೆ ಮಾಡ್ತಾನೆ ಭಾಸ. ಅದರೊಳಗೆ ಭಾರಿ ಸುಂದರ ಅನ್ನೋ ಚಿತ್ರವನ್ನು ಕೊಡ್ತಾನೆ. ಇಡೀ ಸಂಸ್ಕೃತ ನಾಟಕಗಳಲ್ಲಿ ಅಥವಾ ಸಂಸ್ಕೃತ ಕೃತಿಗಳಲ್ಲಿ ಮಹಾಭಾರತದ ಚಿತ್ರವನ್ನ ಯಥಾಸ್ಥಿತಿಯಲ್ಲಿ ಭೀಮನ ಬಗ್ಗೆ ಮಾತ್ರ, ಭೀಮನಲ್ಲಿ ಯಾವ ದೋಷಗಳು ಇರಲಿಲ್ಲ ಎಂಬುದು ಚಿತ್ರ ಕೊಟ್ಟಿದ್ದು ಭಾಸ ಒಬ್ಬನೇನೆ. ಅದು ಪೂರ್ಣ ಪ್ರಮಾಣದಲ್ಲಿ ಹೇಳಿದ್ದು ಆಚಾರ್ಯರು. ಆತನಲ್ಲಿ ಯಾವುದೇ ವಿಕಾರ ಇರಲಿಲ್ಲ ಮತ್ತು ಪೂರ್ಣ ತಿಳುವಳಿಕೆ ಇತ್ತು, ಅತ್ಯಂತ ಸಮರ್ಥನಾಗಿದ್ದ ಅನ್ನೋದಕ್ಕೆ ಎಲ್ಲ ಮಾತುಗಳು ಕೂಡ ಪೂರಕ. ಇಲ್ಲಿ ಗಮನಿಸಬೇಕಾದ ಅಂಶ, ಶಸ್ತ್ರಾಸ್ತ್ರವಿಲ್ಲದೆ ಹೋರಾಡಬಲ್ಲಂತಹ ವ್ಯಕ್ತಿ ಅನ್ನೋದು ಜಗಜ್ಜನಿತವಾದಂತಹ ಒಂದು ಭೀಮನ ಪರಾಕ್ರಮ. ಇಲ್ಲಿ ಅದನ್ನು ನಾವು ಕಂಡಿದ್ದೇವೆ. ಯಾರ ಮೇಲೂ ಅಲ್ಲ, ಮನುಷ್ಯ ಸಾಮಾನ್ಯವಾಗಿ ಪ್ರಾಣಿಗಳನ್ನು ಹೊಡಿಬೇಕಾದ್ರೆ, ಈ ಇಲಿಗಿಲಿ ಓಡಿಸಬೇಕಾದ್ರೆ ಅವನಿಗೆ ಸಾಕಷ್ಟು ಕೋಲುಗಿಲು ಬೇಕಾಗ್ತದೆ. ಅಂತ ಹೊತ್ತಿನಲ್ಲಿಗೆ ಅಂತ ಶಿವನ ವರದಿಂದ ಕೂಡಿದ್ದ ರಾಕ್ಷಸನನ್ನ, ರಾಕ್ಷಸರ ಗುಂಪು ಗುಂಪನ್ನೇ ಬರೀ ಕೈಲಿ ಹೊಡಿತಕ್ಕಂಥ ಅಸಾಮಾನ್ಯವಾದ ಶಕ್ತಿ ಸಂಪತ್ತಿ ಭೀಮಸೇನದು. ಅಷ್ಟು ಮಾಡಿದಾಗ ಕೊನೆಗೆ ವೇದವ್ಯಾಸರು ಬಂದು ಅನುಗ್ರಹ ಮಾಡಿದರಂತೆ. ಇದೊಂದು ಸೂಚನೆ, ಬಕಾಸರನ ವಧೆಯಾಯಿತು, ವೇದವ್ಯಾಸ ದೇವರು ಬಂದರು. ಹಿಡಿಂಬನ ವಧೆಯಾಯಿತು, ವೇದವ್ಯಾಸ ದೇವರು ಬಂದರು. ಅದಕ್ಕೆ ಹೇಳ್ತಾರೆ ದುರ್ಮತ ಖಂಡನೆಯಾಯಿತು ಅಂದ್ರೆ ವೇದವ್ಯಾಸ ಅನುಗ್ರಹ ಮಾಡ್ತಾರೆ ಅಂತ. ದುಷ್ಟರ ಖಂಡನೆಯಾಯಿತು ಅಂದ್ರೆ ದೇವರು ಇದ್ದಲ್ಲೇ ಒಂದು ದರ್ಶನ ಕೊಟ್ಟು ಬಿಡ್ತಾನೆ. ಸಾಧನೆಯ ಮುಖ ಇದು. ಇವತ್ತು ನಾವು ಜೀವನದಲ್ಲಿ ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ. ನಮ್ಮ ಪಾಡಿ ನಾವು ಬದುಕೋದು ಅಲ್ಲ, ಅನ್ಯಾಯವನ್ನು ಪ್ರತಿಭಟನೆ ಮಾಡಬೇಕು. ಅನ್ಯಾಯ ಅಂದ್ರೆ ಯಾವುದೋ ಅನ್ಯಾಯ ಅಲ್ಲ, ಭಗವಂತನಿಗೆ ದ್ರೋಹವಾದ್ರೆ ಅನ್ಯಾಯ ಅಂತ ಅರ್ಥ. ದೇವರಿಲ್ಲ, ದೇವರು ನಾನು ಒಂದೇ, ದೇವರಲ್ಲ ನಿರ್ಗುಣ, ಇಂಥ ಅನೇಕ ಮಾತುಗಳನ್ನು ನಾವು ಸೂಕ್ತ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕು. ಅದನ್ನು ಕಲ್ಲುಗಲ್ಲು ಹೊಡೆದು ಅವೆಲ್ಲ ಅಲ್ಲ, ವಾದದಲ್ಲಿ ನಿರಾಕರಣೆ ಮಾಡಬೇಕು, ದುರ್ಮತಗಳನ್ನು ಖಂಡಿಸಬೇಕು. ಅದು ಅತ್ಯಂತ ದೊಡ್ಡ ಭಗವತ್ ಸೇವೆ ಅಂತ ಕರೀತಾರೆ, ದೊಡ್ಡ ಭಗವತ್ ಸೇವೆ. ಅದೇ ರೀತಿಯಲ್ಲಿ ಸನ್ಮತವನ್ನ ಸ್ಥಾಪಿಸಲಿಕ್ಕೆ ನಮ್ಮ ಕೈಯಿಂದಾದ ಸಹಾಯವನ್ನು ಮಾಡಬೇಕು, ಅದು ದೊಡ್ಡ ಭಗವಂತನ ಪೂಜೆ. ಅದು ಸನ್ಮತ ಸ್ಥಾಪನೆ, ದುರ್ಮತ ನಿರಾಸ, ಪ್ರತಿಯೊಬ್ಬರ ಕರ್ತವ್ಯ ಅದು. ಇವತ್ತು ನಾವು ಹಾಗೆ ಮಾಡ್ತಾ ಇಲ್ಲ, ಸನ್ಮತದ್ದೇ ನಿರಾಸ, ದುರ್ಮತದ್ದೇ ಪ್ರಸಾರ ಹಾಗೆ ನಡೆದೋಗ್ಬಿಟ್ಟಿದೆ. ಅಂದ್ರೆ ಇವತ್ತು ನಮ್ಮ ಜನಗಳು ನಮ್ಮ ಸಿದ್ಧಾಂತವನ್ನೇ ಯಾಕೆ ಹೇಳಬೇಕು ಅನ್ನೋ ಪ್ರಶ್ನೆ ಕೆಲವರಿಗೆ, ಯಾಕೆ ವಿವರಿಸಬೇಕು ಅಂತ ಇನ್ನೂ ಕೆಲವರಿಗೆ, ಎಲ್ಲ ಸರಿಯಾಗಿರ್ಕೊಡ್ದು ಅಂತ ಇನ್ನೊಂದು ವಾದ, ಇದೆಲ್ಲ ಬೇರೆ ಯಾರೋ ಮಾಡೋದಿಲ್ಲ, ನಮ್ಮಂತ ನಮ್ಮ ಜನಗಳಲ್ಲೇ ವಿಕೃತ ಬುದ್ಧಿ ಹೇಳ್ತಾರೆ ಅಂತ ಆರೋಪ ಮಾಡ್ತಿರ್ತಾರೆ. ನಾವು ಬೇರೆ ಎಷ್ಟು ಸಾಧನೆ ಮಾಡಿದರೂ ಕೂಡ ಅದು ಮೋಕ್ಷಕ್ಕೆ ಒಯ್ತಕ್ಕಂಥ ಸಾಧನೆ ಅಲ್ಲ. ಈ ಎರಡು ಕೆಲಸಗಳು ಮಾತ್ರ ನಮಗೆ ವಿಶೇಷವಾದಂಥ ಮೋಕ್ಷಕ್ಕೆ ದಾರಿ ತೋರಿಸೋದು, ಸನ್ಮತ ಪ್ರಸಾರ, ದುರ್ಮತವನ್ನು ನಿರಾಸ ಮಾಡೋದು. ಆದರೆ ಮನುಷ್ಯ ಸಜ್ಜರನ್ನೇ ನಿರಾಸ ಮಾಡ್ತಾನೆ. ನಮ್ಮ ನಮ್ಮಲ್ಲೇ ಕಲಹಗಳನ್ನು ನೋಡ್ತೇವಲ್ಲ ನಾವೀಗ, ಅಂಥ ಕಲಹಗಳನ್ನು ನಮ್ಮ ಸ್ಟ್ರೈಕೆಲ್ಲ ಜನ ಮಾಡ್ತಾರೆ, ರೈಲು ಬಸ್ಸು ಸುಟ್ಟುಬಿಡ್ತಾರೆ. ನಾಶವಾಗೋದು ಯಾರ ಸಂಪತ್ತು? ನಮ್ಮದೇ ದೇಶದ ಸಂಪತ್ತು. ಈ ರೈಲು ಬಸ್ಸುಗಳು ಸುಡೋದು ಅಂತ ಕೇಳಿದರೆ ನಮ್ಮ ದೇಶ ನಾವೇ ಹಾಳು ಮಾಡೋದು, ನಮ್ಮ ಕೈಕಾಲು ನಾವೇ ಮುಡ್ಕೊಂಡಾಗ ಲೆಕ್ಕ. ಇದು ಸಮಾಜದಲ್ಲಾಗೋ ಅನ್ಯಾಯ. ನಮ್ಮಲ್ಲಿ ಪರಸ್ಪರ ತಮ್ಮದಮ್ಮಲ್ಲೇ ದೂಷಣೆ, ವೈಷ್ಣವರಲ್ಲಿ ಮಠ ಮಠಗಳ ದೂಷಣೆ ಎಲ್ಲ. ಅವರು ಹಾಳು ಮಾಡೋದು ಯಾರನ್ನ? ಒಟ್ಟು ಮತವನ್ನಷ್ಟೇ. ಇವರು ಯಾರೇ ಸೋತರು, ಯಾರೇ ಗೆದ್ದರೂ ಕೂಡ ಇಂಪ್ಯಾಕ್ಟ್ ಬೀಳೋದು ಯಾರ ಮೇಲೆ? ನಮ್ಮ ಜನಗಳ ಮೇಲೆ. ಆದ್ದರಿಂದ ಈ ಸಜ್ಜನರಿಗೆ ಸಹಕಾರ ಕೊಡೋದು, ದುರ್ಜನರನ್ನ ವಿರೋಧಿಸೋದು ಭಗವಂತನ ದೊಡ್ಡ ಪೂಜೆ ಎನ್ನುವುದನ್ನು ಶಾಸ್ತ್ರದಲ್ಲಿ ಮತ್ತೆ ಮತ್ತೆ ಹೇಳ್ತಾರೆ. ಭೀಮಸೇನ ಆ ರೀತಿ ಮಾಡಿ ವೇದವ್ಯಾಸದೇವರ ದರ್ಶನ ನಡೆಸಿ ಎಲ್ಲ ಪಾಂಡವರಿಗೂ ಸಿಕ್ತು. ಆಗ ಅವರು ಹೇಳ್ತಾರೆ, ಉತ್ಪತ್ತಿ ಪೂರ್ವಕ ಕಥಾಂ ದೃಪದಾತ್ಮಜಾಯಾಹ ವ್ಯಾಸೋಹ್ಯನುಚ್ಚ ಜಗತಾಂ ಗುರುರಿಂದಿರೇಶ. ದ್ರೌಪದಿ ದೇವಿಯ ಉತ್ಪತ್ತಿ ಎಷ್ಟು ಅದ್ಭುತವಾದಂತಹ ಸ್ವಯಂವರದ ವ್ಯವಸ್ಥೆ, ಅದಕ್ಕೆ ನೀವು ಹೋಗಿ ಅಂತ ಹೇಳಿದಾಗ ಪಾಂಡವರು ಹೋಗಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಈ ಮಧ್ಯೆ ದ್ರುಪದ ರಾಜ ಅರ್ಜುನನಿಗೆ ದ್ರೌಪದಿಯನ್ನು ಕೊಡಬೇಕು ಅನ್ನೋ ನಿಶ್ಚಯದಿಂದ ಪಾಂಡವರು ಭಸ್ಮವಾದರು ಅನ್ನೋ ಮಾತನ್ನು ಕೇಳಿ ಅದನ್ನು ನಂಬದೇನೆ, ಆದರೆ ಹುಡುಕೋದಕ್ಕೆ ವ್ಯವಸ್ಥೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಶಿವನನ್ನು ಕುರಿತು ಆರಾಧನೆ ಮಾಡಿ ಧನುಸ್ಸಿಗೆ ವರವನ್ನು ಪಡ್ಕೊಂಡ. ಅರ್ಜುನನ ಹೊರತು ಬೇರೆ ಯಾರಿಗೂ ಅದನ್ನು ಕಟ್ಟಲಿಕ್ಕೆ ಆಗಬಾರದು. ಮತ್ಸೆ ಅಂದರೆ ಭೇದನೆ ಮಾಡಲಿಕ್ಕಾಗಬಹುದಲ್ಲ, ಆ ಬಿಚ್ಚಿಟ್ಟ ಧನಸ್ಸನ್ನು ಕಟ್ಟಲಿಕ್ಕೆ ಸಾಧ್ಯವಾಗಬಾರದು. ಇಷ್ಟನ್ನ ಹೇಳಿ ವ್ಯವಸ್ಥೆ ಮಾಡಿದ್ದಾನೆ. ಆಗ ಪಾಂಡವರೆಲ್ಲ ಹೊರಡ್ತಾ ಇದ್ದಾರೆ, ವೇದವ್ಯಾಸರು ಇಷ್ಟೇ ಹೊರಟು ಬಿಡ್ತಾರೆ. ನೀವು ಅಲ್ಲಿಗೆ ಹೋಗಿ ಅಂತ ಹೇಳಿದ ವೇದವ್ಯಾಸದೇವರು ಮತ್ತೆ ಬರೋದು ಮದುವೆಗೆ ಅಂತಾನೆ ಸೂಚನೆ ಮಾಡ್ತಾರೆ ಅಷ್ಟೇ. ಮತ್ತೆ ಅವರು ಹಾಜರಿ ಆಗೋದು ಅಲ್ಲೇನೆ. ಇವರೆಲ್ಲ ಹೊರಟ್ರಂತೆ. ಅವರೆಲ್ಲ ಅವತ್ತಿನಿಂದ ಪಾಂಚಾಲ ದೇಶದತ್ತ ಪ್ರಯಾಣ. ಗಂಗಾತೀರದ ಇದು ಗಂಗಾತೀರ, ಅದು ಗಂಗಾತೀರ, ಗಂಗಾತೀರದಲ್ಲೇ ಹೋಗಬೇಕು ಇವರು ಪ್ರಯಾಣ. ಗಂಗಾತೀರದಲ್ಲೇನೆ ಮಾಡಬೇಕು. ಬ್ರಾಹ್ಮಣ ವೇಷದಲ್ಲಿ ಇದ್ದಾರೆ ಇವ್ರು. ಹೋಗ್ತಿರ್ಬೇಕಾದ್ರೆ ಬ್ರಾಹ್ಮಣರುಗಳೆಲ್ಲ ನೂರಾರು ಬ್ರಾಹ್ಮಣರುಗಳು ಗುಂಪು ಗುಂಪಾಗಿ ಅವರು ಆ ಕಡೆಗೆ ಹೋಗ್ತಾ ಇದ್ರು. ಎಲ್ಲರ ಪ್ರಯಾಣ ಪಾಂಚಾಲ ದೇಶದ ಕಡೆಗೆ. ಹಿಂದೆ ಹೇಳಿದೆ, ಸ್ವಯಂವರ ಯುದ್ಧ ಅಂದ್ರೆ ಹಿಂದಿನ ರಾಜರುಗಳಿಗೆ ಅತ್ಯಂತ ಆಸಕ್ತಿ. ಅದರಲ್ಲಿ ಬ್ರಾಹ್ಮಣರುಗಳಿಗೆ ಅಂಥದ್ರಲ್ಲಿ ಹೋಗಿ ಅವರಿಗೂ ಭಾರಿ ಆಸಕ್ತಿ. ಯುದ್ಧವನ್ನು ನೋಡಲಿಕ್ಕೆ ಸ್ವಯಂವರದಲ್ಲಿ ಪಾಲ್ಗೊಳ್ಳಕ್ಕಲ್ಲ, ಅಲ್ಲೂ ಕೂಡ ವಿಶೇಷ ಕಾರಣಕ್ಕೆ ಹೋಗ್ತಾ ಇದ್ರಂತೆ. ಅವರೆಲ್ಲ ಬ್ರಾಹ್ಮಣರ ಜೊತೆ ಮಾತಾಡ್ತಾ ಇದ್ದಾರೆ. ಇವರು ಪಾಂಡವರು ಅಂತ ಗೊತ್ತಿಲ್ಲ. ಕಂಡ ಮಾತಾಡೋ ಪ್ರಶ್ನೆ ನಿಮಗೆಲ್ಲ ಆಯ್ತು, ನೀವು ಯಾವರು ಅಂತ ಕೇಳೋ ಪ್ರಶ್ನೆ ಇದೆಯಲ್ಲ. ಅವ್ರು ಕೇಳಿದ್ರು, ನೀವು ಪಂಚಾಲಪಟ್ಟಣಕ್ಕ? ಓ ಹೌದಾ, ಬನ್ನಿ, ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ. ಏನು ಪುಣ್ಯ ನಮ್ದೆಲ್ಲ ಕೂಡ, ಅಲ್ಲಿ ಹೋದ್ರೆ ಏನಾಗುತ್ತೆ ಗೊತ್ತಾ ಅಂತ ಬ್ರಾಹ್ಮಣ ಹೇಳಿದರಂತೆ. ಏನು ಸಿಗುತ್ತೆ ಅಂದ್ರೆ ಪರಮ ಭೋಜನ ಮಾತ್ರ ಸಿದ್ಧೇತ್ ಅಂತ ಹೇಳಿದ್ರೆ, ಏನು ಊಟ ಸಿಗುತ್ತೆ ಅಂತ ಹೇಳಿದ್ರಂತೆ. ಇದು ಆಚಾರ್ಯರು ಬರೆದ ಅನುವಾದ, ಮೂಲದಲ್ಲೂ ಹಾಗೇನೆ ಉಂಟು ಆಚಾರ್ಯರ ಸಂಗ್ರಹ. ಈ ಮಾತಿನಲ್ಲಿ ನಿಮ್ಗೆ ಸ್ವಲ್ಪ ಗೊಂದಲ ಕಾಣಿಸುತ್ತೆ. ಬ್ರಾಹ್ಮಣರನ್ನ ಜನ ಬೈತಾರೆ, ಭಾರಿ ಇವರು ಭೋಜನ ಪ್ರಿಯರು ಅಂತ ಪ್ರಸಿದ್ಧವಾದ ಮಾತು. ಬ್ರಾಹ್ಮಣೋ ಭೋಜನ ಪ್ರಿಯ ಅನ್ನೋ ಮಾತಿದ್ದೇ ಜನಕ್ಕೆ. ಇದರಿಂದ ಏನಾಗುತ್ತೆ, ಬ್ರಾಹ್ಮಣ ಅಂದ್ರೆ ಊಟಕ್ಕೆ ಸಾಯ್ತಾನೆ ಅನ್ನರ್ಥ ಜನ ತಿಳ್ಕೊಂಡ್ಬಿಟ್ರು ಪಾಪ. ಆ ಮಾತಿಗೆ ಅರ್ಥ ಹಾಗಲ್ಲ. ಬ್ರಾಹ್ಮಣ ಭೋಜನ ಪ್ರಿಯ ಅನ್ನೋ ಮಾತು ಸರಿಯಾದ ಮಾತು, ಏನು ತಪ್ಪಿಲ್ಲ ಅದರೊಳಗೆ. ಅದರ ಅರ್ಥ ಬ್ರಾಹ್ಮಣರು ಬೈಲಕ್ಕೆ ಹೇಳಿದ ಮಾತಲ್ಲ. ಬ್ರಾಹ್ಮಣನಿಗೆ ಭೋಜನ ಪ್ರಿಯ, ಅವನಿಗೆ ಅದು ಇದು ಪ್ರಿಯ ಅಲ್ಲ. ಊಟ ಇದ್ರೂ ಸಾಕು ಅಂತ ಅಷ್ಟೇ, ಇನ್ನೇನು ಬೇಕಿಲ್ಲ ಅವನು. ಮಿನಿಮಮ್ ರಿಕ್ವೈರ್ಮೆಂಟ್ ಅಂತ ಅಷ್ಟೇ ಅರ್ಥ. ಹಾಸ್ಟೆಲ್ ಹುಡುಗರು ಏನ್ ಬೇಕಾಗಿರುತ್ತೆ, ಊಟ ಹಾಕಿದ ಓದೋ ಅಧ್ಯಯನ ಮಾಡೋದು, ಅದಕ್ಕೆ ಅವನು ಏನ್ ಬೇಕೋ ಊಟ ಬೇಕಷ್ಟೆ. ಊಟ ಹಾಕಿದ್ರೆ ಬ್ರಾಹ್ಮಣ ತೃಪ್ತನಾಗಿಬಿಡುತ್ತಾನೆ. ಬ್ರಾಹ್ಮಣ ಭೋಜನ ಪ್ರಿಯ ಅಷ್ಟೇ, ಇಟ್ಟಿಗೆ ಪ್ರಿಯ, ಸಿಮೆಂಟ್ ಪ್ರಿಯ, ಅದು ಪ್ರಿಯ ಇದು ಪ್ರಿಯ ಅಲ್ಲ ಬ್ರಾಹ್ಮಣ. ಅವನಿಗೆ ಆಸ್ತಿ ಪಾಸ್ತಿಗಳ ಬಗ್ಗೆ ಕಣ್ಣು ಇಲ್ವೇ ಇಲ್ಲ. ಅವನಿಗೆ ಗೊತ್ತು ನಶ್ವರ ಅಂತ ಹೇಳಿಬಿಟ್ಟು ಅವನಿಗೆ ಭೋಜನ ಆದ್ರೆ ಆಯ್ತಷ್ಟೇ. ಅಂದ್ರೆ ಮಿನಿಮಮ್ ರಿಕ್ವೈರ್ಮೆಂಟ್. ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರ ಕಾಮಾಯ ನಿಶ್ಯತೆ ಕೃಚ್ಛ್ರಾಯ ತಪಸೆ ಚೇಹ ಪ್ರೇತ್ಯಾನಂತ ಸುಖಾಯ ಚ. ಎಷ್ಟು ಭಾಗವತ ಪುರಾಣದ ಮಾತದು. ಬ್ರಾಹ್ಮಣನ ಒಂದು ದೇಹ ಅತ್ಯಂತ ದೊಡ್ಡ ಸಾಧನೆಗೆ ಮೀಸಲಾಗಿತ್ತು. ವಿದ್ಯಾರ್ಥಿಗಳ ಮನೆ ಕಟ್ಟಿಸಿದೆಯಾ ಅಂತ ಕೇಳ್ತಾರ, ಏನು ವೆಹಿಕಲ್ ಇಟ್ಟಿದ್ಯಾ ಅಂತ ಕೇಳ್ತಾರೆ, ಏನು ಕೇಳೋದಿಲ್ಲ, ಓದ್ತಾ ಇದೆಯಾ ಅಷ್ಟೇ. ವಿದ್ಯಾರ್ಥಿ ಜೀವನ ಪೂರ್ತಿ ಓದಿಗೆ ಹೇಗೆ ಮೀಸಲು? ಬ್ರಾಹ್ಮಣ ಅಂದ್ರೆ ವೇದಾಧ್ಯಯನ ಪ್ರಿಯನಾದವ. ಅದಕ್ಕೆ ಬ್ರಾಹ್ಮಣ ಇತಿಹಾಸದೊಳಗೆ ಎಂದು ರಾಜನಾಗಲೇ ಇಲ್ಲ ಬ್ರಾಹ್ಮಣ. ಯಾಕೆ? ರಾಜಗುರುವಾದ, ರಾಜನಾಗಲಿಲ್ಲ. ಅವನಿಗೆ ಅದಾಗೋದು ಬೇಕಿರಲಿಲ್ಲ. ಅವನಿಗೆ ಮಾರ್ಗದರ್ಶನ ಮಾಡಿಕೊಂಡು ಭಗವತ್ತತ್ವ ಚಿಂತನೆಯಲ್ಲಿ ಕಾಲ ಕಳೆಯೋದು ಬೇಕಿತ್ತೇ ಹೊರತು ಈ ಅಧಿಕಾರಕ್ಕೋಸ್ಕರ ಬ್ರಾಹ್ಮಣ ಎಂದು ಕಾದಾಡಲೇ ಇಲ್ಲ ಅನ್ನೋದು ಬ್ರಾಹ್ಮಣನ ಹಿರಿಮೆ. ಆದ್ರಿಂದನೇ ಬ್ರಾಹ್ಮಣೋ ಭೋಜನ ಪ್ರಿಯ ಅನ್ನೋ ಮಾತು ಅವನ ಬಗ್ಗೆ ಪ್ರಶಂಸೆಯ ಮಾತೆ ಹೊರತು ನಿಂದೆಯ ಮಾತಲ್ಲ. ಇವತ್ತು ಸ್ವಲ್ಪ ಯೋಚನೆ ಮಾಡಿ, ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಹೇಳಿ ಈ ಮೀಟಿಂಗ್ ಇಟ್ಟು ಮಾಡ್ತಾರೆ ನೋಡಿ, ಮೀಟಿಂಗ್ಗಳೆಲ್ಲ ಮಾಡ್ತಿರ್ತಾರಲ್ಲ, ಅಲ್ಲಿ ನೋಡಿದ್ರೆ ಅವ್ರು ಮಾಡೋದು ಮೀಟಿಂಗ್ ಒಂದೇ, ಇನ್ನೇನಿರೋದಿಲ್ಲ ಅದರೊಳಗೆ. ಬ್ರಾಹ್ಮಣರನ್ನ ಪಾಪ ಲಕ್ಷಾಂತರ ಬ್ರಾಹ್ಮಣರಿಗೆ ಖರ್ಚಾಗೋದೆಷ್ಟು ಪರ್ ಹೆಡ್? 30-40 ಅಷ್ಟೇ. ಮಠಗಳ ಲೆಕ್ಕದಲ್ಲೂ ಕೂಡ 30-40 ಮೇಲೆ ಖರ್ಚಾಗೋದಿಲ್ಲ. ಆದರೆ ಇಲ್ಲಿ ಖರ್ಚು ಮಾಡೋದು ಎಷ್ಟು ಗೊತ್ತೇನು? ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ, ವ್ಯಯ ಆಗೋದು. ಬಹುಶಃ ಎಷ್ಟೋ ಫಂಡ್ಸ್ ಅಲ್ಲಿ ಅದ ಸಿಂಹ ಪಾಲು ಹೋಗೋದೆಲ್ಲ ಬರೀ ತಿನ್ನೋದಕ್ಕೋಸ್ಕರನೇ. ಬಯೋದು ಬ್ರಾಹ್ಮಣರನ್ನ ತಪ್ಪದು. ಬ್ರಾಹ್ಮಣ ಎಂದೂ ಸಹ ಮಾಡೋನಲ್ಲ, ಅವನಿಗೆ ಬೇಕಾಗಿದ್ದು ತೀರ ಕಡಿಮೆಯ ಸೌಲಭ್ಯ ಅಷ್ಟೇ. ಇದು ಯಾರು ತಿನ್ನೋದಿಲ್ಲ ಜಗತ್ತಿನೊಳಗೆ? ತಿಂದ ಯಾರು ಬದುಕೇ ಇಲ್ಲ ಈ ಮಧ್ಯೆ. ಊಟ ಮಾಡದೆ ಯಾರು ಬದುಕಲಿಕ್ಕೆ ಆಗೋದೇ ಇಲ್ಲ. ಎಲ್ಲರೂ ಭೋಜನ ಪ್ರಿಯರೇ, ಆದರೆ ಬ್ರಾಹ್ಮಣ ಭೋಜನ ಮಾತ್ರ ಪ್ರಿಯ ಹೊರತು ಹೆಚ್ಚವನಿಗೆ ಬೇಕಿಲ್ಲ. ಇದು ನಿಜವಾದ ಅರ್ಥದಲ್ಲಿ ಬ್ರಾಹ್ಮಣರ ದೊಡ್ಡ ಪ್ರಶಂಸೆಯ ಮಾತು. ಅದಕ್ಕೆ ಇನ್ನೊಂದು ಅರ್ಥ, ಬ್ರಾಹ್ಮಣವು ಭೋಜನ ಪ್ರಿಯ ಅಂದರೆ ವಿಷ್ಣು ಸಹಸ್ರ ಮೋದ್ಯರುಗಳ ಗೊತ್ತಿರುತ್ತೆ. ಭೋಜನಂ ಭೋಕ್ತ, ಭೋಜನಂ ಅಂದರೆ ಪರಮಾತ್ಮನ ಹೆಸರು. ಭೋಜನ ಪ್ರಿಯ ಅಂದರೆ ಭಗವತ್ ಪ್ರಿಯ ಅಂತ ಅರ್ಥ. ಅವನಿಗೆ ದೇವರು ಬೇಕೇ ಹೊರತು ಉಡುದು ಬೇಕಾಗಿಲ್ಲ ಅಂತ ಅರ್ಥ. ಅಂದರೆ ಒಳ್ಳೆ ವಿಷ್ಣು ಸಹಸ್ರನಾಮ ಗೊತ್ತಿದ್ದವರಿಗೆ ಶ್ಲೋಕದ ಗೊಂದಲವೇ ಬರೋದಿಲ್ಲ. ದೇವರ ಆರಾಧನೆಯಲ್ಲಿ ಅವನ ಆನಂದ ಕಾಣ್ತಾನೆ ಹೊರತು ಮತ್ತೊಂದು ಕಡೆ ಗಮನ ಕೊಡೋದಿಲ್ಲ ಅನ್ನೋದು ಬ್ರಾಹ್ಮಣರ ಪ್ರಶಂಸೆ. ಈ ಬ್ರಾಹ್ಮಣರ ಅಂಥವರಾದ್ದರಿಂದ ಬನ್ನಿ ಪರಮಭೋಜನ ಮಾತ್ರ ಸಿದ್ಧೇತ್ ಅಂತ ಹೇಳಿದರು. ಅಲ್ಲಿ ಇನ್ನೊಂದು ಸ್ವಾರಸ್ಯರು ಉಂಟು. ಸ್ವಯಂವರದಲ್ಲಿ ಇವರೇನು ಕೆಲಸ ಅಂತ ಯಾರು ಕೇಳಬಹುದು. ಅವ್ರು ಹೇಳ್ತಾರೆ, ಪರಮಭೋಜನ ಶಬ್ದಕ್ಕೆ ಮೂರನೇ ಅರ್ಥ ಏನು ಅಂದರೆ, ಬ್ರಾಹ್ಮಣರಿಗೆ ಭೋಜನ ಅಂದರೆ ಜ್ಞಾನ, ಜ್ಞಾನ ಪ್ರಿಯರವರು. ಆ ಸ್ವಯಂವರ ಮಂಟಪದೊಳಗೆ ಬ್ರಾಹ್ಮಣ ಯಾತಕ್ಕೆ ಹೋಗ್ತಿದ್ದ? ಹಿಂದಿನ ಕಾಲದ ವ್ಯವಸ್ಥೆ ನೋಡಿದವರು ಗೊತ್ತಾಗುತ್ತೆ, ಯಾವುದೇ ಸಮಾರಂಭ ನಡೀಲಿ ಅಲ್ಲಿ ಜ್ಞಾನ ಕಾರ್ಯ ಆಗಲೇಬೇಕು. ಪ್ರತಿಯೊಂದು ಸಮಾರಂಭದಲ್ಲೂ ಬ್ರಾಹ್ಮಣರ ಜ್ಞಾನ ಕಾರ್ಯ ಆಗಬೇಕು. ಬ್ರಾಹ್ಮಣರ ಪಾಲದರೊಳಗೆ ಪ್ರತಿ ಯಜ್ಞ, ಯಾಗ, ವಿವಾಹ ಏನೇ ನಡೆದಿರಲಿ ಅಲ್ಲಿ ವಾಕ್ಯಾರ್ಥ ಗೋಷ್ಠಿ ಇಲ್ಲದೇನೆ, ತತ್ವಜ್ಞಾನದ ಪ್ರಸ್ತಾಪ ಇಲ್ಲದೇನೆ ಕಾರ್ಯಕ್ರಮ ನಡೀತಿರಲಿಲ್ಲ. ಹಿಂದಿನ ಕಾಲಕ್ಕೆ ಪ್ರತಿಯೊಂದು ಹಂತದಲ್ಲಿ ನೋಡಿ, 50 ವರ್ಷಗಳಿಂದ ಹೋದರೆ ಸಂಪ್ರದಾಯಸ್ಥರ ಮನೆಗಳಲ್ಲೆಲ್ಲ ಮಗಳಿಗೆ ಮದುವೆ ಅಲ್ಲಿ ಭಾಗವತ ಪುರಾಣ ಆಗಬೇಕು, ಮಗಳಿಗೆ ಸೀಮಂತ ಭಾಗವತ ಪುರಾಣ ಆಗಬೇಕು, ಮಗುವಿಗೆ ನಾಮಕರಣ ಭಾಗವತ ಪುರಾಣ ಆಗಬೇಕು, ಚೌಲ ಭಾಗವತ ಪುರಾಣ ಆಗಬೇಕು, ಮತ್ತೆ ವಿವಾಹ ಭಾಗವತ ಪುರಾಣ ಆಗಬೇಕು. ಇವತ್ತು ಭಾಗವತ ಪುರಾಣ ಆಗಬೇಕು ಅಂದರೆ ಯಾರಾದ್ರು ಹೋಗಿರಬೇಕು ಅಂತಾಗಿದೆ ಅಷ್ಟೇ. ಯಾರಾದ್ರು ಹೋಗಿಬಿಟ್ರ ಪಾಪ ಅಂತ ಕೇಳೋ ಸ್ಥಿತಿ ಬಂದಿದೆ. ಅದು ಎಲ್ಲರೂ ಮಾಡೋದಲ್ಲೇ ಬಂದೆ, ಕೆಲವರು ಎಲ್ಲೋ ಅಷ್ಟೇ. ಅದು ತಪ್ಪಲ್ಲ, ಅಷ್ಟಕ್ಕೆ ಮೀಸಲಲ್ಲ. ಪ್ರತಿಯೊಂದು ಶುಭ ಕಾರ್ಯಕ್ಕೂ ಪ್ರತಿಯೊಂದು ಸಂಸ್ಕಾರಕ್ಕೂ ಕೂಡ ಜ್ಞಾನ ಕಾರ್ಯ ಎಂಬುದು ಮಿನಿಮಮ್ ಅಂತ ಕರೆದಿದ್ದಾರೆ. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಏನೇ ಒಂದು ಕೆಲಸ ನಿಜವಾಗಲೂ ಸಾರ್ಥಕ ಅನಿಸಬೇಕಾದ್ರೆ ಅದರಲ್ಲಿ ಭಗವಂತರ ಮಹಾತ್ಯವನ್ನು ತಿಳಿಸ್ತಕ್ಕಂಥ ಕೆಲವು ಕಾರ್ಯಕ್ರಮ ಆಗಬೇಕು. ಅದಕ್ಕೆ ನಮ್ಮ ಜನ ಏನ್ ಮಾಡಿದ್ರು ಗೊತ್ತೇನು? ಸತ್ಯನಾರಾಯಣ ವ್ರತ, ವರಮಹಾಲಕ್ಷ್ಮಿ ವ್ರತ, ಗಣೇಶ ವ್ರತ, ಕಥೆ ಕೇಳಲೇಬೇಕು ಅಂತ ಮಾಡಿಬಿಟ್ರು. ಕಥೆ ಕೇಳದೆ ಯಾವ ವ್ರತನೂ ಮಾಡಾಗಿಲ್ಲೇ ಇಲ್ಲ. ಉದ್ದೇಶ ಆ ನೆಪದಲ್ಲಾದರೂ ಅವರು ದೇವ್ರ ವಿಷಯ ನಾನು ಕಿವಿಯರ್ ಕೇಳಲಿ ಅಂತ ಹೇಳಿಬಿಟ್ರು. ಇಲ್ಲದವರು ಪುಣ್ಯ ಬರೋದಿಲ್ಲ. ಅದಕ್ಕೆ ಇವತ್ತು ಕಥೆ ಕೇಳೋದು ಎಲ್ಲಿ ಅಭ್ಯಾಸ ಬಂತು ಅಂದ್ರೆ ಯಾರು ಹುಡುಗನ ಕರೆದು ಬಿಡ್ತಾರೆ, ತಪ್ಪು ತಪ್ಪು ಪುಸ್ತಕ ಪಿಂಟ ಇರುತ್ತೆ, ಆ ನಿದ್ದೆ ಮಾಡಿ ಕಥೆ ಓದ್ತಿರ್ತಾನೆ, ಇವ್ರು ಮುಗಿ ಓದ್ತಿ ಬಂದು ಮಂಗಳಾರತಿ ಎತ್ತಿರ್ತಾರೆ. ಆ ರೀತಿ ಈ ರೀತಿ ಕಥೆ ಕೇಳೋದಲ್ಲ, ಅರ್ಥ ಮಾಡಿಕೊಂಡು ಕೇಳಬೇಕು. ಮೂಲ ಶ್ಲೋಕಗಳನ್ನ ಅವನು ಅರ್ಥವತ್ತಾಗಿ ತಿಳ್ಕೊಂಡು ಹೇಳಬೇಕು ಅಂತ ಕಥೆ ಕೇಳಿದರೆ ಸತ್ಯನಾರಾಯಣ ಪೂಜೆ ಮಾಡೋ ಹೊತ್ತಿಗೆ ಪರಮಾಷ್ಟ ಮಾಡೋ ಹೊತ್ತಿಗೆ ಅವನು ದೃಷ್ಟಿಕೋನ ಚೇಂಜ್ ಆಗಿಬಿಡುತ್ತೆ. ಇವತ್ತು ಅವ್ರು ಯಾರು ಇರೋದೇ ಇಲ್ಲ, ಅಲ್ಲಿ ಹೆಳ್ಸರಿರೋದ್ರೆ ಅವ್ರು ಅಮ್ಮನ ಪಾಡಿಗೆ ಓದ್ತಾ ಇರ್ತಾನೆ, ಇವರೇನು ಹಾಳೆ ಹೊಡ್ಕೊತ ಕೂತಿರ್ತಾರೆ. ಕೊನೆ ಬಂದ್ರೆ ಕಥೆ ಕೇಳಬೇಕು ಅಂತ ಅದಕ್ಕೆ ಹೇಳಿದ್ರು, ಕಥೆ ಹೇಳಿಸಬೇಕು ಅಲ್ಲ, ಕೂತ್ಕೊಂಡು ಕೇಳಬೇಕು ಅವ್ರು ಮಿನಿಮಮ್ ಅದು. ಆದ್ರೆ ಇನ್ನೂ ನೋಡಿಬೇಕಾದ್ರೆ ಈ ಸೂತ ಕಾರ್ಯಗಳಿದ್ದ ಕಾಲಕ್ಕೆ ಯಾವ್ದು ಹೇಳಾಗಿಲ್ಲ ಅವರು ಬೇರೆ. ಅದು ಗರುಡ ಪುರಾಣ ಕೇಳಿದ್ದು ಕಂಪಲ್ಸರಿ ಮಾಡಿದ್ರು. ಮತ್ತೆ ಗರುಡ ಪುರಾಣ ಹೇಳಿಸಲೇಬೇಕು. ಅದನ್ನು ಕೇಳಿದಾಗ ಎಂಥ ವೈರಾಗ್ಯ ಬರಬೇಕು ಮನುಷ್ಯನಿಗೆ. ಅಂತೂ ಯಾವುದೇ ಒಂದು ಸಂಸ್ಕಾರಕ್ಕೂ ಕೂಡ ಜ್ಞಾನ ಕಾರ್ಯ ಮಸ್ತಾಗಿತ್ತು, ಆಗಲೇಬೇಕಾಗಿತ್ತು. ಇದು ಸ್ವಯಂವರ, ಜ್ಞಾನ ಕಾರ್ಯ ಆಗಲೇಬೇಕಲ್ಲಿ. ಬ್ರಾಹ್ಮಣರಿಗೆ ಅವಕಾಶ ಇದೆ, ಪರಮ ಭೋಜನ ಅಂದ್ರೆ ಅದೇ. ಅಲ್ಲಿ ಹೋಗ್ತೇವೆ, ಎಷ್ಟು ಜ್ಞಾನದ ವಿಷಯ ಗೊತ್ತಾಗುತ್ತೆ, ಅದಕ್ಕೆ ಬನ್ನಿ ಅಂತ ಕರೆದರಂತೆ. ಇವರು ಹೊರಟಿರೋ ಉದ್ದೇಶನೇ ಏನಿದೆ, ಅವ್ರು ಇವ್ರು ಯಾರು ಬಂದು ಹೇಳ್ತಾ ಇಲ್ಲ, ಇವ್ರು ಮಾತೇ ಆಡ್ಲಿಲ್ಲ, ಅವರೇ ಮಾತಾಡ್ಕೊಂಡ್ಬಿಟ್ರು ಪಾಪ. ಕರೆದ್ರು ಮುಂದೆ ಹೋಗ್ತಾ ಇದ್ದಾರೆ. ಹೋಗಬೇಕಾದ್ರೆ ಪಾಂಡವರನ್ನೆಲ್ಲ ನೋಡ್ತಿದ್ದಾರೆ ಅವರು. ಅವ್ರು ಹದ್ಕೊಂಡ್ರಂತೆ, ಇವ್ರು ನಬ್ರು ಬರೀ ಬ್ರಾಹ್ಮಣರು ಕಂಡ ಕಾಣೋದಿಲ್ಲ ಅನಿಸ್ತಂತಾಗಲೇ, ಬರೀ ಬ್ರಾಹ್ಮಣರು ಕಂಡ ಕಾಣೋದಿಲ್ಲ, ಇವ್ರು ವರ್ಚಸ್ಸು ನೋಡಿದರೆ ಇವ್ರು ಮನುಷ್ಯರು ಕಂಡ ಹಾಗೆ ಕಾಣೋದಿಲ್ಲ, ಭಾರಿ ದೊಡ್ಡ ದೇವತೆಗಳು ಕಂಡ ಕಾಣ್ತಾ ಇದ್ದಾರೆ. ನಿಜವಾದ ದೇವತೆಗಳೇ ಪಾಪ ಅವರೆಲ್ಲ ಕೂಡ, ಭಾರಿ ದೊಡ್ಡ ದೇವತೆಗಳು ಕಂಡ ಕಾಣ್ತಾ ಇದ್ದಾರೆ. ಅದು ಗಮನಿಸಿ ನೋಡ್ತಾ ನೋಡ್ತಾ ಒಂದು ತೀರ್ಮಾನಕ್ಕೆ ಬಂದರಂತೆ, ಷಣ್ಣಾಂಚ ಮಧ್ಯಗಂ ಉದೀರ್ಣ ಭುಜಂ ವಿಶಾಲ ವಕ್ಷಸ್ಥಳಂ ಬಹುಳ ಪೌರುಷ ಲಕ್ಷಣಂ ತಂ. ಭೀಮನ್ ನೋಡಿದ್ರಂತೆ, ವಿಶಾಲವಾದ ವಕ್ಷಸ್ಥಳ, ಎತ್ತರದ ನಿಲುವು, ಅತ್ಯಂತ ಆಕರ್ಷಕವಾದ ಭಂಗಿ ಎಲ್ಲ ನೋಡಿ ಭೀಮನ ಬಗ್ಗೆ ಮಾತಾಡಿಕೊಂಡ್ರಂತೆ. ಭೀಮ ಅಂತ ಗೊತ್ತಿಲ್ಲ ಅವರಿಗೆ, ಆ ಬ್ರಾಹ್ಮಣ ತಮ್ಮ ತಮ್ಮಲ್ಲೇ ವಾಚ್ಯಾರ್ಥ. ನನಗೆ ಅನಿಸ್ತದೆ ಬಹುಶಃ ದ್ರೌಪದಿ ಸ್ವಯಂವರ ಈತನಿಗೆ ಆಗತ್ತೆ ಅಂತ ಕಾಣುತ್ತೆ ಅನ್ಕೊಂಡ್ಬಿಟ್ರಂತಾಗಲಿ. ದ್ರೌಪದಿ ಬಗ್ಗೆ ಭಾರಿ ಕೇಳಿದ್ರು ಈ ವ್ಯಕ್ತಿ ನೋಡ್ತಿರ್ಲಿಕ್ಕೆ ಅಷ್ಟು ಆಶ್ಚರ್ಯವಾಯ್ತು. ಆಚಾರ್ಯರು ಭೀಮಸೇನ ಬ್ರಾಹ್ಮಣ ರೂಪ ಅಂದ್ರೆ ಮಧ್ವ ರೂಪ ಅಂತ ಅಷ್ಟೇ ಇರುತ್ತೆ, ಏನೋ ಅಲ್ಲ. ಮಧ್ವವಿದ್ಯಲ್ಲಿ ಆಚಾರ್ಯ ವರ್ಣನೆ ಮಾಡಬೇಕಾದ್ರೆ ಅವರು ನೋಡ್ಲಿಕ್ಕೆ ಲಕ್ಷಾಂತರ ಜನ ಸೇರ್ತಿದ್ರಂತೆ, ಎಲ್ಲಿ ಹೋದರೂ ಅವರು ನೋಡ್ಲಿಕ್ಕೆ ಬರ್ತಿದ್ರಂತೆ. ಇತಿಹಾಸದೊಳಗೆ ಅಂತ ಸುಂದರ ವ್ಯಕ್ತಿ ಮತ್ತೊಬ್ಬ ದಾಖಲಾಗಲಿಲ್ಲ ಕಲಿಯುಗದೊಳಗೆ. ಅಂಥ ಅದ್ಭುತವಾದ ಸೌಂದರ್ಯ ಶ್ರೀಮದ್ ಆಚಾರ್ಯರು. ಅದಕ್ಕೆ ಸುಂದರ ಕಾಂಡ ರಾಮಾಯಣ ಸುಂದರಕಾಂಡ ಕೇಳಿದವರಿಗೆ ಆಚಾರ್ಯರ ಹಿರಿಮೆ ಸ್ಪಷ್ಟವಾಗಿ ತಿಳಿಬೇಕು. ಆಚಾರ್ಯ ಎಷ್ಟು ಲಕ್ಷಣವಾಗಿದ್ರು ಅಂದ್ರೆ ಮಧ್ವಯುಗದಲ್ಲಿ ಬರೀತಾರೆ, ಅವರನ್ನು ನೋಡಿ ಒಂದು ಪ್ರತಿಮೆ ಮಾಡಿಬಿಟ್ರೆ ದೇವರ ಪ್ರತಿಮೆ ಕಂಡ ಕಾಣಿಸ್ತಿತ್ತಂತ. ಅಂತ ಮಾಡಲ್ ಇದ್ದಾಗಿತ್ತರಂತೆ. ದೇವರ ಪ್ರತಿಮೆ ಮಾಡಲಿಕ್ಕೆ ಆಚಾರ್ಯೊಡೆ ಮಾಡಲ್ನಷ್ಟು ಶ್ರೇಷ್ಠವಾಗಿದ್ದವರು. ಅದನ್ನು ನೋಡಿ ಅವರು ಆಶ್ಚರ್ಯವಾಯಿತು. ಬಹುಶಃ ಈತರೇ ದ್ರೌಪದಿ ಪತಿ ಆಗ್ತಾನೆ ಅಂತ ಅನ್ಕೊಂಡೇ ಬಿಟ್ರಂತೆ. ಇವರು ಒಂದು ಮಾತಾಡಲಿಲ್ಲ, ದೇವತೆಗಳು ಗುಟ್ಟು ಬಿಟ್ಟುಕೊಡೋದಿಲ್ಲ ಅಂತ ಹೇಳುತ್ತಾರೆ. ತಮ್ಮ ಗುಟ್ಟು ಅವರು ಹೇಳಲಿಲ್ಲ, ಇವರು ಹೇಳೋದಿಲ್ಲ. ದೇವತೆಗಳ ಜೊತೆಗೆ ಹಟ್ಟಿ ಒಳ್ಳೆ ಗಂಟು ಹಿಡ್ಕೊಂಡ್ಬಿಟ್ಟು ರಾಯರು ಬರ್ತಾರೆ. ಬಿಟ್ಟು 3 and 4 ಬರ್ತಾರೆ ಪ್ರತಿ ಗುರುವಾರ. ಇವ್ರ ಟೈಮ್ ಇಸ್ಬೇಕಾದ್ರೆ ರಾಯರು ಬರಬೇಕು, ಪಾಪ ಬರಲೇಬೇಕು. ಬರಬೇಕು ಅಂದ್ರೆ 8 ಯಾಕೆ ಬಂದ್ಬಿಡ್ಬೇಕು, 10 ರೂಪಾಯಿಗೆಲ್ಲ. ದೇವತೆಗಳಾಗೆಲ್ಲ ಬರ್ತಾರ, ಅವ್ರ ಎಂಥ ಸ್ಥಿತಿ ಅವರಿಗೆ. ನಮ್ಮ ಜೊತೆ ಮಾತಾಡ್ಲಿಕ್ಕೆ ಇಷ್ಟ ಪಡೋದಿಲ್ಲ. ಹೊತ್ತ ಫಾಲೋ ಈ ಸಣ್ಣ ಪುಟ್ಟ ಆಫೀಸರ್ನೇ ಒಳಗೋಗ್ಬೇಕಾದ್ರೆ ಬಿಡೋದಿಲ್ಲ. ಕಣ್ಣಿಗೆ ಕಂಡು ಇಲ್ಲ ಅಂತ ಹೇಳ್ತಿರ್ತಾನೆ. ಇವ್ರೇನು 50 ರಿಟೈರ್ ಆಗ ಜನಗಳು, ಇವರಿಗೆ ಇಷ್ಟು ಅಹಂಕಾರ ಇದೆಲ್ಲ ಇದ್ದ ಕಾಲಕ್ಕೆ ದೇವತೆಗಳು ನಮ್ಮನ್ನು ನೋಡ್ಲಿಕ್ಕೂ ಇಷ್ಟಪಡೋದಿಲ್ಲ. ಮೊದಲು ಅವ್ರು ಬಹಳ ದೊಡ್ಡ ಮಟ್ಟದವರು, ಅವರೆಲ್ಲ ಕೂಡ ಅದು ಅನುಗ್ರಹಿಸಿ ನಮಗೆ ಕಾಣಬೇಕೇ ಹೊರತು ಈ ಹಣಕಾಸುಗಳ ಬಿಸಿನೆಸ್ಗೆ ಎಂದೂ ದೇವತೆಗಳು ಕಾಣೋದಿಲ್ಲ. ಇದನ್ನ ಅರ್ಥ ಮಾಡಿಕೊಂಡು ಪಕ್ಕದಲ್ಲಿ ಇವರು ಮಾತಾಡೋದಿಲ್ಲ, ಸುಮ್ಮನೆ ಹೋಗ್ತಾನೆ ಇದ್ದಾರೆ. ಉಪನಿಷತ್ತುಗಳು ಹೇಳ್ತಾರೆ, ಪರೋಕ್ಷ ಪ್ರಿಯಾಯ ವಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ. ಪರೋಕ್ಷ ಪ್ರಿಯಾಯ ವಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ. ಅವರು ಕಣ್ಣಿಗೆ ಕಾಣದಂತೆ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತಾರೆ ಹೊರತು ಕಣ್ಣಿಗೆ ಕಾಣಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ತಾರೆ. ದೊಡ್ಡ ಆಫೀಸರ್ ಯಾವ್ದಕ್ ಕೆಲಸಕ್ಕೆ ಹೋಗಿ, ಇದಕ್ಕೆ ನೀನ್ಯಾದಕ್ಕೆ ಬಂದ್ರಿ, ನನ್ನೋಡೆ ಕೆಲಸ ಇಲ್ಲ, ಅದಕ್ಕೆ ಆಫೀಸ್ ಕೆಲಸ ಮುಗಿಸೋಣ ಅಂತ ಹೇಳ್ಬಿಡ್ತಾರೆ. ಇದೆಲ್ಲ ನಾ ಅಲ್ಲೇ ಸಾಲ್ವಾಗಬೇಕಾದ್ರೆ ಇಲ್ಲಿ ಯಾಕೆ ಬಂದ್ರಿ ಅಂತ ಕೇಳ್ತಾರೆ. ಒಳ್ಳೆ ಆಫೀಸರ್ ಆದ್ರೆ ಇಲ್ಲರೂ ಯಾಕೆ ಬರಲ್ಲ ಅಂತ ಕೇಳ್ತಾನೆ, ಬರೀ ಕೈಲ ಅದಕ್ಕೆ ಬರಬಾರದು. ಅವ್ನು ದುಷ್ಟರಾದ್ರೆ ಯಾಕೆ ಕೇಳ್ತಾನೆ. ಉಳಿದವರಾದ್ರೆ ಮನೆಗೆ ಆಫೀಸರು ಹೇಗಿರ್ಬೇಕು ಗೊತ್ತಾ, ಯಾರಾದ್ರೂ ಜನ ನನ್ನ ಕೆಲಸ ಇಲ್ಲ ಅಂತ ಕೇಳೋದಕ್ಕೆ ಬಂದ್ರೆ ಅವನಿಗೆ ಶೇಮ್ ಇದ್ದಾಗ ಲೆಕ್ಕ, ಅರೇ ನನ್ನ ಕೆಲಸ ಸರಿ ಮಾಡಿಲ್ಲ ಅಂತ ಅರ್ಥ. ಅವ್ರು ಸಾರಿ ಹೇಳ್ಬೇಕು ಅವನೇ, ನಿಮ್ಮ ಮನೆ ಇಲ್ಲಿಯೂ ಬರಹ ಮಾಡಿಬಿಟ್ಟೆ ನಾನೀಗ, ಅದು ವಯಸ್ಸಾದವ್ರು ಯಾರು ಹೋಗ್ಬಿಟ್ರು ಅಂತ ಕೇಳಿದ್ರೆ ನಿಮ್ಮಂತವ್ರು ಬರಹ ಮಾಡಿಬಿಟ್ಟಿದೆಯಲ್ಲ ನಾವೀಗ, ಅದು ಕ್ಷಮೆ ಕೇಳು, ಕಾಂಪೆನ್ಸೇಷನ್ ಕೊಡ್ಬೇಕು, ಆ ರೀತಿ ಮಾಡ್ಬೇಕು. ಇವ್ರು ಹಾಗೆಲ್ಲ ಒಂದವ್ರು ಬೈದು ಕಳಿಸಿಬಿಡ್ತಾರೆ ಪಾಪ, ಇಷ್ಟು ಕಷ್ಟಪಟ್ಟು ಹೋದ್ರು ಕೂಡ ಅವ್ರನ್ನೇ ಬೈದು ಕಳಿಸ್ತಾರೆ, ತಪ್ಪದು ಒಂದು ವ್ಯವಸ್ಥೆಯ ಲೋಪ ಅಂತ ಅರ್ಥ. ವ್ಯವಸ್ಥೆಯ ಲೋಪ, ದೇವತೆಗಳನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಒಳ್ಳೆಯ ಮಾರ್ಗದರ್ಶನ ಹೇಳ್ತಕ್ಕಂಥ ಮಾತು. ಸುಮ್ಮನೆ ಹೋಗ್ತಾನೆ ಇದ್ದಾರೆ. ಪಾಪ ಬ್ರಾಹ್ಮಣರು ಎಷ್ಟು ದೂರ ನಡೀತಾರೆ ಬ್ರಾಹ್ಮಣರು, ಸ್ವಲ್ಪ ಹೊತ್ತು ಸುಸ್ತಾಗಿ ಬಿಡ್ತು. ಇವ್ರು ನಿಜ ಬ್ರಾಹ್ಮಣರು ಅಲ್ಲೇ ಅಲ್ಲ, ಮುಂದಕ್ಕೆ ಹೋಗ್ತಾನೆ ಇದ್ದಾರೆ ಇವರು. ಅವ್ರು ಎಲ್ಲೋ ಆಗಿಬಿಟ್ರು, ಹಿಂದೆ ಉಳ್ಕೊಂಡ್ಬಿಟ್ರು, ಈ ಕಾರ್ಯ ರೀತಿ ನಡ್ಕೊಂಡು ಹೋಗೋದಾಗ ಆಯ್ತು ಅಷ್ಟೇ. ಅವರೆಲ್ಲೋ ಹೊರಟಿದ್ದಾರೆ, ಇವರೆಲ್ಲ ಇದ್ದಾರೆ. ಹೋಗ್ತಾ ಹೋಗ್ತಾ ಹಗಲು ರಾತ್ರಿ ಪ್ರಯಾಣ ಮಾಡ್ತಿದ್ದಾರೆ ಪಾಂಡವ. ಅವರಿಗೆ ಆಯಾಸದ ಹೆಸರೇ ಇಲ್ಲ. ವೇಗವಾಗಿ ಹೋಗ್ತಿದ್ದ ಕಾಲಕ್ಕೆ ಯಮನ ಗಂಗಾ ನದಿಯ ಪಕ್ಕದಲ್ಲೇ ಹೋಗ್ಬೇಕು ಅವರು. ಹೋಗ್ತಾ ಇದ್ದಾರೆ, ಅವ್ರು ಹೇಗೆ ಹೋಗ್ತಿದ್ರು ಅಂತ ಮಹಾಭಾರತ ಹೇಳಿದ್ದೇನೆ. ಆಚಾರ್ಯ ಬರೀತಾರೆ, ರಾತ್ರಿಯಲ್ಲೂ ಪ್ರಯಾಣ ಮಾಡ್ತಿದ್ದಾರೆ, ಹಗಲು ರಾತ್ರಿ ಪ್ರಯಾಣ. ರಾತ್ರಿಯಲ್ಲಿ ಹೋಗ್ಬೇಕಾದ್ರೆ ಅಗ್ರೆ ಪುರುಹೂತ ಸುತಃ, ಮುಂದುಗಡೆಗೆ ಅರ್ಜುನ ಇದ್ದಂತೆ, ಎಲ್ಲರಿಗಿಂತ ಮುಂಚೆ ಅರ್ಜುನ ಇದ್ದಾನೆ. ಹಿಂದುಗಡೆಗೆ ಸಾಕ್ಷಾತ್ ಭೀಮಸೇನ, ಎಲ್ಲರ ಹಿಂದೆ ಭೀಮಸೇನ, ಅಂತರ ಅನ್ನೆ, ಉಳಿದವರೆಲ್ಲ ಮಧ್ಯದಲ್ಲಿದ್ದರು. ಈ ಕ್ಯೂ ಟೈಪ್ ಹೋಗ್ತಾ ಇದ್ದಾರೆ, ಎಲ್ಲರಿಗಿಂತ ಮುಂಚೆ ಅರ್ಜುನ, ಹಿಂದೆ ಭೀಮಸೇನ, ಗಾಢಾಂಧಕಾರ, ಮಧ್ಯದಲ್ಲಿ ಉಳಿದವರೆಲ್ಲ ಕೂಡ. ಅರ್ಜುನರ ಕೈಯಲ್ಲಿ ಪಂಜು, ಇದವರು ಹೋಗ್ತಾ ಇದ್ದ ರೀತಿ. ಕೈಯಲ್ಲಿ ಬಿಲ್ಲು ಬಾಣ ಯಾವುದೂ ಇಲ್ಲ, ಬ್ರಾಹ್ಮಣ ವೇಷ ಆದ್ರಿಂದ ಅದು ಯಾವುದೂ ಇಲ್ಲ. ಹೋಗ್ತಾ ಇದ್ದಾರಂತೆ, ಹೋಗ್ತಾರೆ ಗಂಗಾ ತೀರದೊಳಗೆ. ಗುರಿ ದ್ರೌಪದಿ ಸ್ವಯಂವರ, ಇದೇ ಜೀವನ ಅಂತ ಕರೀತಾರೆ. ದ್ರೌಪದಿ ಸ್ವಯಂವರ ಅಂದ್ರೇನು? ದ್ರೌಪದಿ ಅಂದ್ರೆ ವಿದ್ಯಾಭಿಮಾನಿ ದೇವತೆ, ಭಾರತೀ ದೇವಿ, ಮುಂದಿನ ಸರಸ್ವತಿ ದೇವಿ ಅವರು. ದ್ರೌಪದಿ ಸ್ವಯಂವರ ಅಂದ್ರೇನು? ವಿದ್ಯಾಪ್ರಾಪ್ತಿ ಅಂತ ಅರ್ಥ. ಮನುಷ್ಯ ಯಾತಕ್ಕೆ ಬದುಕಬೇಕು ಅಂದ್ರೆ ವಿದ್ಯಾಪ್ರಾಪ್ತಿಗೋಸ್ಕರ ಬದುಕಬೇಕು. ಅದಕ್ಕೆ ಎಲ್ಲಿ ಹೋಗಬೇಕು ಅವರು? ಗಂಗಾ ತೀರದಲ್ಲೇ ಹೋಗಬೇಕು, ಬೇರೆ ಕಡೆ ಹೋದ್ರೆ ವಿದ್ಯೆ ಸಿಗೋದಿಲ್ಲ, ಗಂಗಾ ತೀರದಲ್ಲೇ ಹೋಗಬೇಕು. ಗುರು ರಾಘವೇಂದ್ರ ವಾಗ್ದೇವತಾ ಸರಿದಮಂ ವಿಮಲೀಕರೋದು, ಶಾಸ್ತ್ರಗಳೇ ಗಂಗೆ, ಜ್ಞಾನ ಪ್ರಪಂಚವೇ ಗಂಗೆ, ಜ್ಞಾನ ಗಂಗಾ ಅಂತಾನೆ ಕರೆದಿರೋದು. ಪುರಂದರದಾಸರು ಹೇಳ್ತಾರೆ, ಸ್ನಾನ ಮಾಡಿರೋ ಜ್ಞಾನತೀರ್ಥದಲ್ಲಿ, ಅದು ಪಕ್ಕದಲ್ಲೇ ಇರಬೇಕು, ಯಾವಾಗಲೂ ಟಚ್ ಬಿಟ್ಟು ಈ ಕಡೆ ಬರಬಾರದು, ಅದರಲ್ಲೇ ಇರಬೇಕು. ಏನಾದರೂ ಆಗಲಿ ಹುಡುಗ 1000 ಕೆಲಸದ ಮಧ್ಯೆ ಹೇಗೆ ಕ್ಲಾಸ್ ಅಟೆಂಡ್ ಮಾಡಬೇಕಲ್ಲ, ಹೇಗೆ ಓದಬೇಕಲ್ಲ. ಹಾಗೆ ಪ್ರತಿನಿತ್ಯ ನಾವು ಯಾವುದಾದ್ರೂ ಒಂದು ಭಗವಂತನ ವಿಚಾರದ ಬಗ್ಗೆ ಗಮನ ಕೊಡಲೇಬೇಕು. ಹೋಗ್ಬೇಕಾದ್ರೆ ಹೇಗೆ ಹೋಗಬೇಕು ಅಂತ ಕೇಳಿದ್ರೆ, ಮುಂದೆ ಅರ್ಜುನ, ಹಿಂದೆ ಭೀಮಸೇನ, ಮಧ್ಯದಲ್ಲಿ ಬೇರೆಯವರು. ಅಂಧಕಾರ, ರಾತ್ರಿ ಹೊತ್ತಲ್ಲಿ ಪ್ರಯಾಣ, ಕಲಿಯುಗ ಅಂದ್ರೆ ಅಂಧಕಾರ ಇದ್ದಾಗ, ಗಾಢಾಂಧಕಾರ ಇದ್ದಾಗ, ಮುಂದೆ ಅರ್ಜುನ, ಹಿಂದೆ ಭೀಮಸೇನ, ಏನಿದ್ರ ಅರ್ಥ? ಯಾರ ಶಕ್ತಿ ಜಾಸ್ತಿ ಇದ್ರೊಳಗೆ? ಹಿಂದೆ ಹೋಗ್ರ ಶಕ್ತಿ ಜಾಸ್ತಿ, ಮುಂದೆ ಹೋಗ್ರ ಶಕ್ತಿ ಜಾಸ್ತಿನೇ ಯೋಚನೆ ಮಾಡಬೇಕು. ಇದು ಯಾವಾಗ ಅನ್ನೋ ಪ್ರಶ್ನೆ ಬರುತ್ತೆ. ಕತ್ಲಲ್ಲಿ ಮುಂದೆ ಹೋಗಲಿ ಧೈರ್ಯ ಇರಬೇಕು, ಹಿಂದೆ ಹೋಗಲಿ ಧೈರ್ಯ ಇರಬೇಕು, ಯೋಚನೆ ಮಾಡಬೇಕು. ಮಕ್ಕಳ ಕೇಳಿ ಗೊತ್ತಾಗುತ್ತೆ, ಮಗು ಏನ್ ಮಾಡುತ್ತೆ ಗೊತ್ತೇನೋ, ಹಿಂದೆ ಬಾ ಹೋಗ್ತೇನೆ ಅಂತ ಹೇಳಿ, ತಾಯಿನ ಹಿಂದೆ ಬಾ ಹೋಗ್ತೇನೆ ಅಂತ ಹೇಳಿದ್ದಾರೆ. ಹಿಂದೆ ಮಗು ಯಾವಾಗಲೂ ಕೂಡ ಅಷ್ಟೇ, ರಾತ್ರಿ ಹೊತ್ತಿನಲ್ಲಿ ಹಿಂದೆ ಯಾತಕ್ಕೆ ಭಯಪಡ್ತಾನೆ ಗೊತ್ತೇನು, ಕತ್ಲು ಮೊದಲೇ ಕತ್ಲು, ಕಣ್ಣಿ ಬೇರೆ ಕಾಣದಿಲ್ಲ, ಅದರಿಂದ ಡೇಂಜರ್ ಇಸ್ ಮೋರ್ ಅಂತ ಅರ್ಥ. ಮುಂದ್ಗಡೆ ಅಟ್ಲೀಸ್ಟ್ ಕಣ್ಣಿಗಾದ್ರೆ ಕಾಣುತ್ತೆ, ಕೊನೆ ಪಕ್ಷ ಅರ್ಧ ಸೇಫ್ ಅವನು. ಹಿಂದ್ಗಡೆ ಇದ್ದಾನೆ, ಹಿಂದವ್ರು ಹೊಡೆದ ಯಾರು ಪ್ರೊಟೆಕ್ಷನ್, ಮುಂದೋಗ್ರು ಹೊಡೆದ ಹಿಂದೋ ನೋಡ್ತಾನೆ, ಕೊನೆ ಪಕ್ಷ ಮುಂದೋಗ್ರು ಹೊಡೆದಕ್ಕೆ ಬಂದ್ರೆ ಹಿಂದೋ ನೋಡ್ತಾನೆ, ಕೊನೆ ಹಿಂದೆ ಹಿಂದೆ ನೋಡೋದು ಯಾರು ಗೊತ್ತೇ ಆಗೋದಿಲ್ಲ. ಅದಕ್ಕೆ ಹಿಂದೆ ಹೋಗ್ಬೇಕಾದ್ರೆ ಭಾರಿ ಬಲಾಢ್ಯನ ಆಗಬೇಕು, ಹಿಂದೆ ಭೀಮಸೇನ, ಮುಂದೆ ಅರ್ಜುನ, ಮಧ್ಯದಲ್ಲಿ ಉಳಿದವರೆಲ್ಲ ಕೂಡ. ಇದರಲ್ಲಿ ಎಷ್ಟು ಅರ್ಥ ಇದೆ ಅಂದ್ರೆ, ಹಿಂದೆ ಭೀಮಸೇನ ಅಂದ್ರೆ ಒಂದೇ, ಹಿಂದೆ ವಾಯುದೇವರು ಅಂದ್ರೆ ಒಂದೇ, ಹಿಂದೆ ತತ್ವಜ್ಞಾನದ ಬೆಂಬಲ ಅಂದ್ರೆ ಒಂದೇ. ಹಿಂದೆ ತತ್ವಜ್ಞಾನದ ಬೆಂಬಲ ಇರಬೇಕು.